ಶಾಯರಾ ಬಾನೋ ಮತ್ತು ಚಂದ್ರಗಿರಿಯ ತೀರದಲ್ಲಿ. ಕತೆ, ಕಾವ್ಯ, ಕಾದಂಬರಿಗಳನ್ನು ಏನನ್ನು ನಾಟಕವಾಗಿ ಪ್ರಯೋಗಿಸುವುದರಲ್ಲಿ ನನಗೆ ತಿಳಿದಂತೆ ಬಹುಖ್ಯಾತಿ ಗಳಿಸಿದವರು ಬಿ ವಿ ಕಾರಂತ. ಇಂದು ಅದು ಹೊಸ ವಿಚಾರವಲ್ಲ. ಹಾಗೆ ಸಾರಾ ಅಬೂಬಕ್ಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಸುಮಾರು 1 ವರ್ಷಕ್ಕೂ ಮೊದಲೇ ರೂಪಾ ಕೋಟೇಶ್ವರರಿಂದ ರಂಗರೂಪ ಗಳಿಸಿದ್ದು, ನಯನಾ ಜೆ ಸೂಡರಿಂದ ನಿರ್ದೇಶನಗೊಂಡು ಬೆಂಗಳೂರಿನಲ್ಲಿ ಹಲವು ಪ್ರದರ್ಶನಗಳ ಜನಪ್ರಿಯತೆಯನ್ನು ಗಳಿಸಿದ್ದು ಹೊಸತಲ್ಲ. ಆ ಪ್ರಯೋಗ ಕಾದಂಬರಿ ಉಲ್ಲೇಖಿಸುವ ಈ ವಲಯಕ್ಕೆ ಬಂದದ್ದು, ಅದರ ಭಾವ ಇನ್ನೂ ಜೀವಂತವಾಗಿರುವ ಪರಿಸರದಲ್ಲೇ ದಿಟ್ಟವಾಗಿ ರಂಗವೇರಿದ್ದು, ಅದರ ಮೂಲ ಲೇಖಕಿ ಸಾರಾ ಅವರ ಎದುರೇ ಪ್ರದರ್ಶನಕ್ಕೆ ನಿಂದದ್ದು ನಿಜಕ್ಕೂ ಹೊಸತು ಹಾಗೂ ಸಂತಸದ ವಿಚಾರ. ಚಂದ್ರಗಿರಿಯ ತೀರದಲ್ಲಿ ನಾಟಕ 27/5/2016 DYFI ಸಂಯೋಜನೆಯಲ್ಲಿ ಮಂಗಳೂರು ಪುರಭವನದಲ್ಲಿ ಹೆಚ್ಚು ಕಡಿಮೆ ತುಂಬಿದ ಗೃಹದಲ್ಲಿ ಪ್ರದರ್ಶನ ಕಂಡಿತು. ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿಯ ಸತ್ವ ಮತ್ತು ಜನಪ್ರಿಯತೆ ಕಂಡೇ ಪಠ್ಯ ಮತ್ತು ಅಧಿಕೃತ ಅನ್ಯ ಭಾಷಾ ಅನುವಾದಗಳೊಡನೆ ಕೃತಿಚೋರರು ಆಕರ್ಷಿತರಾಗಿದ್ದಾರೆ. ಕೃತಿಚೌರ್ಯ ಪ್ರಕರಣದ ವಿರುದ್ಧದ ನ್ಯಾಯಿಕ ಹೋರಾಟದಲ್ಲಿ ಲೇಖಕಿ ಸಾರಾ ಅಬೂಬಕ್ಕರ್ ಅವರಿಗೆ ಸಹಕರಿಸಿದ ಹಿರಿಯ ವಕೀಲ ಎಪಿ ಗೌರಿಶಂಕರ್ ಬಹಳ ಆಸಕ್ತಿಯಿಂದಲೇ ನಾಟಕ ವೀಕ್ಷಿಸಿದರು. ಅನಂತರ ಅದೇ ಉತ್ಸಾಹದಲ್ಲಿ ಕಾದಂಬರಿ ಮುಖ್ಯವಾಗಿ ಚರ್ಚಿಸುವ ಮುಸ್ಲಿಂ ಕಾಯದೆಯ ಕುರಿತು ತನ್ನ ಅಧ್ಯಯನ ಆಧರಿಸಿದ ಪುಟ್ಟ ಟಿಪ್ಪಣಿಯೊಂದನ್ನು ಪತ್ರಿಕೆಗೆಂದೇ ಬರೆದರು. ಆದರೆ ವಿವಾದ ಮೂಲವಾಗಬಹುದಾದ ಬರಹಗಳನ್ನು ಪ್ರಕಟಿಸುವ ಧೈರ್ಯ ಪತ್ರಿಕೆ ಮಾಡಲಿಲ್ಲ. ಹಾಗಾಗಿ ಆ ಲೇಖನವನ್ನು ಇಲ್ಲಿ ಮೊದಲು ಪ್ರಸ್ತುತಪಡಿಸುತ್ತಿದ್ದೇನೆ. ಮುಸ್ಲಿಂ ವಿವಾಹ ಕಾಯದೆಯ ಅಸಂಗತ ವಿಷಯಗಳು. ಎಪಿ ಗೌರಿಶಂಕರ್. ಮುಸ್ಲಿಂ ಮಹಿಳೆ ಶಾಯರಾ ಬಾನೋ ಎಂಬಾಕೆ ಕಳೆದ March 23 ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಸ್ಲಿಂ ವಿವಾಹ ಕಾಯದೆಯಲ್ಲಿನ ಕೆಲವು ಅಸಂಗತ ವಿಚಾರಗಳ ಕುರಿತು ಅರ್ಜಿ ಸಲ್ಲಿಸಿದ್ದರು. ಮುಸ್ಲಿಂ ಪತಿ ಯಾವುದೇ ಕಾರಣವಿಲ್ಲದೆ ಪತ್ನಿಯನ್ನು ಉದ್ದೇಶಿಸಿ 3 ಸಲ ತಲ್ಲಕ್ ಉಚ್ಚರಿಸಿ ವಿವಾಹ ವಿಚ್ಛೇದಿಸುವ ಹಕ್ಕು ಹೊಂದಿದ್ದಾನೆ. ವಿಚ್ಛೇದನಕ್ಕೆ ಯಾವುದೇ ಕಾರಣ ಬೇಕಿಲ್ಲ. ಒಂದು ಪಕ್ಷಕ್ಕೆ ದುಡುಕಿನ ವಿಚ್ಛೇದನದ ಅನಂತರ ಆ ವಿಚ್ಛೇದಿತೆಯನ್ನು ಪುನಃ ಪತ್ನಿಯಾಗಿ ಸ್ವೀಕರಿಸಲು ನಿಕಾ ಹಲಾಲ್ ಎಂಬ ಪತ್ನಿಯ ಮಟ್ಟಿಗೆ ಅತಿ ಹೀನ ಹಾಗೂ ಅನಿಷ್ಟ ಕಾರ್ಯಕ್ರಮಕ್ಕೆ ಆಕೆ ಒಳಗಾಗಲೇಬೇಕು. ಇದುವೇ ನಿಕಾ ಹಲಾಲ್. ಆ ಮೂಲಕವಲ್ಲದೆ ಆಕೆ ಪುನಃ ಆತನ ಪತ್ನಿಯಾಗಲಾರಳು. ತಲಾಖ್ ಹಾಗೂ ನಿಕಾ ಹಲಾಲ್ ಪದ್ಧತಿಗಳು ಮುಸ್ಲಿಂ ಮಹಿಳೆಯ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಗೌರವಕ್ಕೆ ಹಾಗೂ ಸಮಾನ ಹಕ್ಕುಗಳಿಗೆ ಚ್ಯುತಿಯುಂಟು ಮಾಡುತ್ತವೆ. ಅವುಗಳನ್ನು ಅಸಂವಿಧಾನಿಕ, ರೂಢಿ ಕಾಯದೆ ಎಂದು ಘೋಷಿಸಿ ರದ್ದುಪಡಿಸುವಂತೆ ಅರ್ಜಿಯಲ್ಲಿ ಕೇಳಿಕೊಂಡಳು. ನ್ಯಾಯಾಲಯ ಕೇಂದ್ರ ಮಂತ್ರಿ ಮಂಡಲದ ಶಿಶು ಕಲ್ಯಾಣ ಹಾಗೂ ಸ್ತ್ರೀ ಇಲಾಖೆಯು ವಿವಾಹ ವಿಚ್ಛೇದನ, ಸ್ತ್ರೀ ಸಂರಕ್ಷಣೆ ಇತ್ಯಾದಿಗಳ ಕುರಿತು ಪರಿಶೀಲನೆ ಮಾಡಿ ವರದಿ ಸಲ್ಲಿಸಲು ಈಗಾಗಲೇ ನೇಮಿಸಲಾಗಿರುವ ವಿಶೇಷ ಸಮಿತಿಯ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಸರ್ಕಾರಿ ವಕೀಲರಿಗೆ ತಿಳಿಸಿ ಅರ್ಜಿಯ ತನಿಖೆಯನ್ನು ಮುಂದೂಡಿರುತ್ತದೆ. ಮುಸ್ಲಿಂ ವಿವಾಹಕ್ಕೆ ಸಂಬಂಧಿಸಿರುವ ಕಾಯದೆಯ ಬಹುಭಾಗ ಧಾರ್ಮಿಕ ಹಾಗೂ ದೀರ್ಘಕಾಲದಿಂದ ಅನುಸರಿಸಿ ಬಂದಿರುವ ಸಾಂಪ್ರದಾಯಿಕ ಪದ್ಧತಿ. ಅದರಲ್ಲಿರುವಂತೆ ಸಾಮಾನ್ಯವಾಗಿ ಹುಡುಗರು 15 ವರ್ಷ, ಹುಡುಗಿಯರು 12 ವರ್ಷ ವಯಸ್ಸಿಗೆ ವಿವಾಹ ಪ್ರಬುದ್ಧರು. ಮುಸ್ಲಿಂ ವಿವಾಹ ಅಂದರೆ ನಿಖಾವು ಧಾರ್ಮಿಕ ಸಂಸ್ಕಾರ ಅಲ್ಲ. ಇದಕ್ಕೆ ದೇವರ ಸಾಕ್ಷ್ಯ ಬೇಕಿಲ್ಲ. ಧಾರ್ಮಿಕ ಪೌರೋಹಿತ್ಯ ಅನಗತ್ಯ. ಹುಡುಗ ಮತ್ತು ಹುಡುಗಿಯ ಪಕ್ಷಗಳು ಪರಸ್ಪರ ಸಮಾಲೋಚಿಸಿ ಸರ್ವಸಮ್ಮತಿಯಲ್ಲಿ ಹಾಗೂ 2 ಮಂದಿ ಸಾಕ್ಷಿಗಳ ಮುಂದೆ ಮಾಡಿಕೊಳ್ಳುವ ಕೇವಲ ವ್ಯಾವಹಾರಿಕ ಒಪ್ಪಂದ. ಈ ಒಪ್ಪಂದ ಬಾಯ್ದರೆ ಬರವಣಿಗೆ ಅನಗತ್ಯ. ವಿವಾಹ ಒಪ್ಪಂದದ ಕಾಲದಲ್ಲಿ ವಧುವಿನ ಗೌರವಾರ್ಥವಾಗಿ ಕನ್ಯಾದೀಕ್ಷಣೆ ಧನವನ್ನು ಅಂದರೆ ಮೆಹರನ್ನು ವರನು ವಿಧಿವತ್ತಾಗಿ ಪ್ರಕಟಿಸಬೇಕು. ಅದು 10 ದಿರಹಂಗಳಿಗಿಂತ ಕಡಿಮೆಯಾಗತಕ್ಕದ್ದಲ್ಲ. ಸಾಧಾರಣ 1961 ಕಾಲದಲ್ಲಿ 10 ದಿರಹಂ ಮೌಲ್ಯ ₹3-4 ಆಗುತ್ತಿತ್ತು. ವಿವಾಹದ ಅನಂತರ ಪತ್ನಿಯನ್ನು ಸಾಕಿ ಸಲಹಿ ಸಂರಕ್ಷಿಸುವ ಜವಾಬ್ದಾರಿ ಪತಿಯದು. ಆಕೆ ವಿಧೇಯಳಾಗಿ ಆತನ ಎಲ್ಲ ಅಭೀಷ್ಟಗಳನ್ನು ಪೂರೈಸಿ ಆತನೊಂದಿಗೆ ಸಹಜೀವನ ನಡೆಸತಕ್ಕದ್ದು. ಪತಿ ಇವಳಲ್ಲದೆ ಹೆಚ್ಚಿಗೆ 3 ಮಂದಿ ಅಂದರೆ ಒಟ್ಟಾರೆ 4 ಮಂದಿ ಪತ್ನಿಯರನ್ನು ಹೊತ್ತಿರಬಹುದು. ಪತ್ನಿ ಜೀವನಾವಶ್ಯಕವಾಗುವಷ್ಟು ಸೌಕರ್ಯವನ್ನು ಪತಿಯಿಂದ ಪಡೆಯಬಹುದು. ಆದರೆ ಪತಿ ಯಾವ ಕಾರಣವೂ ಇಲ್ಲದೆ, ಮುನ್ಸೂಚನೆ ಕೊಡದೆ, ತನ್ನ ಕ್ಷಣಿಕ ಇಚ್ಛೆಯಂತೆ ಪತ್ನಿಯನ್ನುದ್ದೇಶಿಸಿ ಮೂರು ಸಲ ತಲ್ಲಕ್ ಉಚ್ಚರಿಸಿದರೆ ಅವರೊಳಗಿನ ವಿವಾಹ ವಿಚ್ಛೇದನವಾಗುತ್ತದೆ. ಅನಂತರ ಪತ್ನಿ ಮೂರು ಋತುಕಾಲ ಲೈಂಗಿಕ ಸಂಪರ್ಕವಿಲ್ಲದೆ ಅಂದರೆ ಇದ್ಬತ್ ಪ್ರತ್ಯೇಕವಾಗಿ ಕಳೆದ ಮೇಲಷ್ಟೇ ಆಕೆ ಇತರರನ್ನು ವಿವಾಹವಾಗಬಹುದು. ಇದ್ಬತ್ ಕಾಲ ಕಳೆಯುವ ತನಕ ಆಕೆ ಪತಿಯಿಂದ ಜೀವನಾಂಶ ಪಡೆಯಬಹುದು. ಋತುಕಾಲ ಕಳೆದ ಸ್ತ್ರೀಯಾದರೆ ಆಕೆ ಮೂರು ಚಾಂದ್ರಮಾನ ತಿಂಗಳುಗಳ ಇದ್ಬತ್ ಕಾಲ ಕಳೆಯತಕ್ಕದ್ದು. ಇದ್ಬತ್ ಕಾಲ ಕಳೆದ ಅನಂತರ ಜೀವನಾಂಶ ಪಡೆಯಲು ಹಕ್ಕು ಇರುವುದಿಲ್ಲ. ಮೆಹರ್ದನ ಪಾವತಿಸದೆ ವಿಚ್ಛೇದನ ಅಸಾಧ್ಯ. ವಿವಾಹ ವಿಚ್ಛೇದನದ ಅನಂತರ ಜೀವನಾಂಶ ಪಡೆಯುವ ಹಕ್ಕು ಇರುವುದಿಲ್ಲ. ಇದಿಷ್ಟು ಮುಸ್ಲಿಂ ಕಾಯ್ದೆಯ ಸ್ಥೂಲ ಸಾರಾಂಶ. ಮುಸ್ಲಿಂ ದಂಪತಿಗಳ ವಿವಾಹ ವಿಚ್ಛೇದನ ಹಾಗೂ ಪತ್ನಿಗೆ ಸಲ್ಲತಕ್ಕ ಜೀವನಾಂಶ ಮತ್ತು ಮೆಹರ್ದನದ ಕುರಿತು 1985 ಸರ್ವೋಚ್ಚ ನ್ಯಾಯಾಲಯ ಒಂದು ಚಾರಿತ್ರಿಕ ತೀರ್ಪು ನೀಡಿದೆ. ಇಂದೋರಿನ ಮೊಹಮ್ಮದ್ ಅಹಮ್ಮದ್ ಖಾನ್ ಎಂಬ ವಕೀಲನು 1932 ಶಹಬಾನೋ ಎಂಬಾಕೆಯನ್ನು ವಿವಾಹವಾದನು. ಆ ದಾಂಪತ್ಯದಲ್ಲಿ ಎರಡು ಮಗಂದಿರು ಮತ್ತು ಎರಡು ಮಗಳಂದಿರು ಜನಿಸಿದರು. 1975 ಪತಿ ಆಕೆಯನ್ನು ವಿನಾಕಾರಣ ವೈವಾಹಿಕ ಮನೆಯಿಂದ ಹೊರಗಟ್ಟಿದನು. ಪತ್ನಿ ಶಹಬಾನೋ 1978 ಇಂದೋರಿನ ಮ್ಯಾಜಿಸ್ಟ್ರೇಟ್ ಕೋರ್ಟಿನಲ್ಲಿ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕರಣ 125 ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ತನಗೆ ಮಾಸಿಕ ₹500 ಜೀವನಾಂಶ ಕೊಡಿಸಬೇಕೆಂದು ಕೇಳಿಕೊಂಡಳು. ಅಷ್ಟರಲ್ಲಿ ಪತಿ 1978 ನವೆಂಬರ್ ತಿಂಗಳಲ್ಲಿ ಪತ್ನಿಯನ್ನುದ್ದೇಶಿಸಿ ಮೂರು ಸಲ ತಲ್ಲಕ್ ಉಚ್ಚರಿಸಿ ವಿವಾಹ ವಿಚ್ಛೇದನ ಮಾಡಿದನು. ನ್ಯಾಯಾಲಯದಲ್ಲಿ ಆತನ ಪ್ರತಿವಾದವೇನೆಂದರೆ, ಈ ಹಿಂದೆ 2 ಕಾಲ ಪ್ರತಿ ತಿಂಗಳು ₹200 ಪತ್ನಿಗೆ ಜೀವನಾಂಶ ಪಾವತಿಸಿರುತ್ತೇನೆ, ಅಲ್ಲದೆ ₹3,000 ಮೆಹರ್ ಧನವನ್ನು ನ್ಯಾಯಾಲಯದಲ್ಲಿ ಠೇವಣಿಸಿದ್ದೇನೆ. ಈ ಕಾರಣಗಳಿಂದ ಆತನ ವೈವಾಹಿಕ ಒಪ್ಪಂದದ ಋಣ ಸಂಪೂರ್ಣ ಸಲ್ಲಿಸಿರುವುದರಿಂದ ವಿಚ್ಛೇದನದ ಅನಂತರ ಜೀವನಾಂಶ ಪಾವತಿಸಲು ಬದ್ಧನಲ್ಲ. ಈ ವಾದವನ್ನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ತಿರಸ್ಕರಿಸಿತು. ಮೇಲ್ಮನವಿಯು ತಿರಸ್ಕೃತವಾಗಲು ದಾವೆಯು ಸರ್ವೋಚ್ಚ ನ್ಯಾಯಾಲಯದ ಎದುರು ಬಂತು. ಸರ್ವೋಚ್ಚ ನ್ಯಾಯಾಲಯ ಮುಸ್ಲಿಂ ವಿವಾಹ ಕಾಯ್ದೆಯನ್ನು ತಳಸ್ಪರ್ಶಿ ವಿಶ್ಲೇಷಣೆ ನಡೆಸಿ ತೀರ್ಪು ನೀಡಿದೆ. ಪತ್ನಿಯನ್ನು ವೈವಾಹಿಕ ಮನೆಯಿಂದ ಹೊರಗಟ್ಟಿದರೆ ಅಥವಾ ಆತನಿಗೆ ಪರಸ್ತ್ರೀ ಒಡನಾಟವಿದ್ದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕರಣ 125 ಮುಸ್ಲಿಂ ಹಿಂದೂ ಹಾಗೂ ಸಮಸ್ತ ಭಾರತೀಯರಿಗೆ ಅನ್ವಯಿಸುವ ಕಾಯ್ದೆ. ಇದರ ಅಡಿಯಲ್ಲಿ ಜೀವನಾಂಶ ಮಾಸಿಕ ₹500 ಗರಿಷ್ಠ ಮಿತಿ. ನನಗನ್ನಿಸುವಂತೆ ಗರಿಷ್ಠ ಮಿತಿ ₹500 ಇಂದಿನ ಕಾಲದಲ್ಲಿ ಅತ್ಯಲ್ಪ. ಕಾಲಮಾನಕ್ಕೆ ಅನುಗುಣವಾಗಿ ಈ ಮೊತ್ತವನ್ನು ಹೆಚ್ಚಿಸಲು ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸುವುದು ವಿಹಿತ. ಈ ಬಗ್ಗೆ ಕ್ರಿಮಿನಲ್ ಪ್ರೊಸೀಜರ್ ಸಂಹಿತೆಯ ಪ್ರಕರಣ 125 ತಿದ್ದುಪಡಿಯೂ ಅಗತ್ಯ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ತಲಕ್ ಉಚ್ಚರಿಸಿ ವಿಚ್ಛೇದಿತಳಾಗಿರುವ ತನ್ನ ಪತ್ನಿಯನ್ನು ಆತನು ಪುನರ್ವಿವಾಹವಾಗಬಹುದೇ? ಪುನರ್ವಿವಾಹದ ಕ್ರಮ ಏನು? ಮೇಲಿನ ತೀರ್ಪಿನಲ್ಲಿ ಈ ಪ್ರಶ್ನೆ ಉದ್ಭವಿಸಲಿಲ್ಲ. ಇಲ್ಲಿ ನಿಖಾ ಹಲಾಲ್ ಪದ್ಧತಿಯ ತಡೆ ಇದೆ. ಯಾವನೇ ಮುಸ್ಲಿಂ ಯಾವುದೇ ಕಾರಣಕ್ಕೂ ಕ್ಷಣಕಾಲದ ದುಡುಕಿನಲ್ಲಿ ವಿವಾಹ ವಿಚ್ಛೇದಿಸಿದರೆ ದಂಪತಿಗಳು ಪುನಃ ಮೊದಲಿನಂತೆ ದಂಪತಿಗಳಾಗಿರಲು ಸಾಧ್ಯವಿಲ್ಲ. ತಲಕ್ ಉಚ್ಚಾರಣೆಯು 3 ಸಲವಾದರೆ ವಿಚ್ಛೇದನೆ ಸ್ಪಷ್ಟ. 3 ಸಲ ತಲಕ್ ಉಚ್ಚಾರಣೆಯು ಮಾದಕ ದ್ರವ್ಯ ಸೇವನೆಯ ಕಾರಣದಿಂದ, ಮತಿಭ್ರಮಣೆಯಿಂದ ಅಥವಾ ಆತನ ಅಥವಾ ಇತರರನ್ನು ಸಮಾಧಾನ ಪಡಿಸುವ ಉದ್ದೇಶದಿಂದ ಮಾಡಿರುವುದಾದರೂ ವಿಚ್ಛೇದನ ಖಚಿತ. ಅದನ್ನು ರದ್ದುಪಡಿಸಲು ಸಾಧ್ಯವಿಲ್ಲ. ಅವರ ಸಮಾಗಮಕ್ಕೆ ಮುಂಚಿತ ಶಾಸ್ತ್ರ ಪ್ರಕಾರ ಪುನರ್ವಿವಾಹ ಅಗತ್ಯ, ಆದರೆ ನೇರಾಗಿ ಪುನರ್ವಿವಾಹ ಅಸಾಧ್ಯ. ಇಲ್ಲಿರುವ ಒಂದು ಅಸಂಗತಿಯನ್ನು ಗಮನಿಸೋಣ. ಮಾಜಿ ಪತ್ನಿ ಇನ್ನೊಬ್ಬನನ್ನು ವಿವಾಹವಾಗಬಹುದಾದರೂ ವಿಚ್ಛೇದಿತ ಪತಿಯನ್ನು ನೇರವಾಗಿ ವಿವಾಹವಾಗಲು ನಿಖಾ ಹಲಾಲ್ ನಿಯಮದ ತಡೆಯಿದೆ. ಈ ನಿಯಮದಂತೆ ಆಕೆ ಪರಪುರುಷನೊಬ್ಬನನ್ನು ವಿಧಿವತ್ತಾಗಿ ವಿವಾಹವಾಗಿ ಕನಿಷ್ಠ 1 ಮಟ್ಟಿಗೆ ಆತನೊಡನೆ ಲೈಂಗಿಕ ಸಂಪರ್ಕ ಹೊಂದಿದ ಅನಂತರ ಆತನಿಂದ ವಿಧಿ ಪ್ರಕಾರ ವಿಚ್ಛೇದನ ಪಡೆದರೆ ಮಾತ್ರ ಮೊದಲಿನ ಪತಿಯನ್ನು ಪುನಃ ವರಿಸಬಹುದು. ದಾಂಪತ್ಯ ಜೀವನದ ಪಾವಿತ್ರ್ಯವನ್ನು ಒಪ್ಪಿಕೊಂಡ ಹೆಣ್ಣಿಗೆ ಈ ನಿಯಮ ಬಹಳ ಆಘಾತಕರ. ಆಕೆಯ ಮನದ ಸಂಕಟವನ್ನು ಪ್ರಸಿದ್ಧ ಲೇಖಕಿ ಸಾರಾ ಅಬೂಬಕರ್ ಅವರ ಚಂದ್ರಗಿರಿಯ ತೀರದಲ್ಲಿ ಎಂಬ ಕಾದಂಬರಿಯಲ್ಲಿ ಮನ ಕರಗುವಂತೆ ವರ್ಣಿಸಿದ್ದಾರೆ. ಅದರಲ್ಲಿ ನಾಯಕಿಯನ್ನು ಮುಂಗೋಪಿ ಪತಿ ಕ್ಷುಲ್ಲಕ ಕಾರಣಕ್ಕೆ ವಿಚ್ಛೇದಿಸುತ್ತಾನೆ. ಸ್ವಲ್ಪ ಕಾಲಾನಂತರ ತನ್ನ ತಪ್ಪನ್ನು ಅರಿತು ಪುನಃ ಕರೆಯಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆಕೆ ಸಿದ್ಧಳಿದ್ದರೂ ಮೌಲ್ವಿಗಳು ನಿಖಾ ಹಲಾಲ್ ನಿಯಮದ ಅನ್ವಯ ಮಾತ್ರ ಪುನರ್ಮಿಲನ ಸಾಧ್ಯ ಎಂದು ಸ್ಪಷ್ಟಪಡಿಸುತ್ತಾರೆ. ಸಂಪ್ರದಾಯವನ್ನು ಮೀರುವ ಧೈರ್ಯವಿಲ್ಲದ ಪತಿ ಅದಕ್ಕೂ ಒಪ್ಪುತ್ತಾನೆ. ಆ ಬಗ್ಗೆ ಸಕಲ ಸಿದ್ಧತೆಗಳನ್ನು ಮಾಡಿ ಒಂದು ನಿಶ್ಚಿತ ದಿನದ ರಾತ್ರಿ ನಿಖಾ ಹಲಾಲ್ ಪೂರೈಸುವುದನ್ನು ನಿರ್ಧರಿಸಿ ಒಂದು ದಿನದ ಪತಿಯನ್ನು ಅಡಿಗೊಳಿಸಿ ಪತ್ನಿಯನ್ನು ಖುದ್ದಾಗಿ ಭೇಟಿಯಾಗಿ ನಿಖಾ ಹಲಾಲಿಗೆ ಸಿದ್ಧಳಾಗಿ ಬರಲು ಅತಿ ವಿನೀತನಾಗಿ ಕೇಳಿಕೊಳ್ಳುತ್ತಾನೆ. ಆತನ ದೀನತೆಗೆ ಹಾಗೂ ತನ್ನ ಮನದಾಳದ ಬಯಕೆಗೂ ಅರ್ಧ ಮನಸ್ಸಿನಲ್ಲಿ ಒಪ್ಪಿ ನಿಶ್ಚಿತ ಮನೆಗೆ ರಾತ್ರಿ ವೇಳೆ ಹೋದಳು. ತಾತ್ಕಾಲಿಕ ವಿವಾಹದ ಗಂಡು ಸಕಲ ಸಿದ್ಧತೆಗಳೊಂದಿಗೆ ಶಯ್ಯಾಗ್ರಹದಲ್ಲಿ ಕಾಯುತ್ತಿರಲು ಆಕೆ ಮನೆಯ ಹಿಂಬಾಗಿಲಿನಲ್ಲಿ ಹೊರ ಹೋಗಿ ಬೆಳದಿಂಗಳಿನಲ್ಲಿ ಏಕಾಂಗಿಯಾಗಿ ಬಹಳ ದೀರ್ಘಕಾಲ ಚಿಂತಿಸಿದಳು. ಪರಪುರುಷನೊಂದಿಗೆ ದೇಹ ಸಂಪರ್ಕಿಸುವ ಕೆಲಸ ತನ್ನಿಂದ ಸಾಧ್ಯವಿಲ್ಲವೆಂದು ಕಂಡಳು. ತನ್ನ ದಾಂಪತ್ಯದ ಪಾವಿತ್ರ್ಯವನ್ನು ಮೌಲ್ವಿಗಳ ಆಣತಿಯಂತೆ ಕಡೆಗಣಿಸಿ ದೇಹವನ್ನು ಅನಿಷ್ಟ ಅಗ್ನಿ ಪರೀಕ್ಷೆಗೆ ಒಪ್ಪಿಸಿಕೊಳ್ಳುವುದನ್ನು ಸಹಿಸದಾದಳು. ಆದರೆ ಅನ್ಯಗತಿಯಿಲ್ಲವೆಂದು ಕಂಡು ಮಸೀದಿಯ ಹಿಂಬದಿಯ ಕೊಳದಾಳದಲ್ಲಿ ಮುಳುಗಿ ಚಿರಶಾಂತಿ ಪಡೆದಳು. ನಿಖಾ ಹಲಾಲಿನ ಕುರಿತು ಈ ಕಾದಂಬರಿಯಲ್ಲಿ ಲೇಖಕಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಕಾದಂಬರಿಗಾಗಿ ಹಲವು ವಿಶ್ವವಿದ್ಯಾನಿಲಯಗಳು ಲೇಖಕಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿರುತ್ತಾರೆ. ಹಿಂದಿ, ತಮಿಳು, ಮಲಯಾಳಂ ಮತ್ತು ಇತರ ಭಾಷೆಗಳಿಗೆ ಇದು ತರ್ಜುಮೆಗೊಂಡಿದೆ. ಹಲವು ಸಂಪ್ರದಾಯಸ್ಥರು ತೀವ್ರ ಆಕ್ಷೇಪಗಳನ್ನೆತ್ತಿ ಲೇಖಕಿಯನ್ನು ಖಂಡಿಸಿದರೂ ಅವರು ಹೆದರಲಿಲ್ಲ. ಇಂಥ ಪ್ರಸಂಗದಲ್ಲಿ ಪ್ರಜ್ಞಾವಂತ ಸಮಾಜ ಮುನ್ನಡೆದ ಹೆಜ್ಜೆಯನ್ನು ಅನುಸರಿಸಿ ಕಾಯದೆಯ ತಿದ್ದುಪಡಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ವಿವಾಹ ವಿಚ್ಛೇದನ ನ್ಯಾಯಾಲಯದ ಮೂಲಕವೇ ನ್ಯಾಯವಾದ ಕಾರಣಗಳಿಗಾಗಿ ಮಾತ್ರ ಸಾಧ್ಯವಾಗುವಂತೆ ಕಾಯದೆ ತಿದ್ದುಪಡಿ ಅಗತ್ಯ. ಅಲ್ಲದೆ ಪತ್ನಿಯು ಸರಿಯಾದ ಕಾರಣಕ್ಕೆ ಪತಿಯಿಂದ ವಿಚ್ಛೇದನೆ ಪಡೆಯುವ ಸ್ವಾತಂತ್ರ್ಯ ಪಡೆಯಬೇಕು. ಕಾಲಮಾನಕ್ಕೆ ಸರಿಯಾಗಿ ಜೀವನಾಂಶದ ಮೊತ್ತ ನಿರ್ಧರಿಸುವಂತಿರಬೇಕು. ಭಾರತದ ಪ್ರಜೆಗಳೆಲ್ಲರಿಗೂ ಸಮಾನವಾಗಿ ಅನ್ವಯಿಸುವ ಸಾಮಾನ್ಯ ಸಿವಿಲ್ ಕಾಯದೆ ಸಂಹಿತೆ ಸಂವಿಧಾನದ 44ನೇ ಅನುಚ್ಛೇದದ ಅನ್ವಯ ರಚಿಸುವುದು ಅಗತ್ಯ. ಎಪಿ ಗೌರಿಶಂಕರರ ಲೇಖನ ಮುಗಿಯಿತು. ಚಂದ್ರಗಿರಿಯ ತೀರದಲ್ಲಿ ಪ್ರದರ್ಶನ ಮತ್ತು ಒಂದು ಜಿಜ್ಞಾಸೆ. ಚಂದ್ರಗಿರಿಯ ತೀರದಲ್ಲಿ ನಾಟಕ ಕಾದಂಬರಿಗೆ ನಿಷ್ಠವಾಗಿ ರೂಪುಗೊಂಡದ್ದು ಅದರ ಗೆಲುವೂ ಹೌದು, ಸೋಲೂ ಹೌದು. ಪ್ರಯೋಗ ಬಹಳ ಚುರುಕಿನಲ್ಲಿ ಮತ್ತು ಶಕ್ತವಾಗಿ ಇಡೀ ಕಾದಂಬರಿಯನ್ನು ನಮ್ಮ ಕಣ್ಣು ಕಿವಿಗಳೆದುರು ತೆರೆದಿಟ್ಟಿತು. ಬದಲಿಗೆ ಧರ್ಮದ ಹೆಸರಿನಲ್ಲಿ ಸ್ತ್ರೀ ಶೋಷಣಾ ಅಭಿವ್ಯಕ್ತಿಯ ಒಂದು ಮಾದರಿಯಾಗಿ ನಾಟಕ ರೂಪುಗೊಂಡಿದ್ದರೆ ಇನ್ನೂ ಪರಿಣಾಮಕಾರಿಯಾಗುತ್ತಿತ್ತು ಎನ್ನುವ ಭಾವ ಕೊನೆಯಲ್ಲಿ ಉಳಿಯಿತು. ಹೆಚ್ಚು ಕಡಿಮೆ 4 ಮದುವೆ, 1 ವಿಚ್ಛೇದಗಳೊಡನೆ ಸುಮಾರು 3 ದಶಕಗಳ ಉದ್ದನ್ನ ಕಥಾ ವಿವರಗಳನ್ನು ಪರಿಸರದ ವಿವರಗಳ ಸಹಿತ ಹೇಳುವ ಧಾವಂತದಲ್ಲಿ ಪ್ರೇಕ್ಷಕರಲ್ಲಿ ರಸ ಸೃಷ್ಟಿಗೆ ಅವಕಾಶದ ಕೊರತೆಯನ್ನೇ ಮೂಡಿಸಿತು. ಲಿಖಿತ ಕೃತಿಗಳು ಅಭಿವ್ಯಕ್ತಗೊಳ್ಳುವ ಮಾಧ್ಯಮದ ಶಕ್ತಿ ಅಥವಾ ಮಿತಿಯ ಮೇಲೆ, ಅದನ್ನು ಅಲ್ಲಿ ಬಳಸಿಕೊಳ್ಳುವ ನಿರ್ದೇಶಕನ ದೃಷ್ಟಿಕೋನದ ಮೇಲೆ ಮೂಲ ರೂಪ ಬದಲುವುದು ಅವಶ್ಯ ಮತ್ತು ತಪ್ಪೂ ಅಲ್ಲ. ಭೂತ, ಅಂಬಿಗ, ಮೀನು ಮಾರುವವಳು ಇಲ್ಲಿನ ಪರಿಸರ ಕಟ್ಟಿಕೊಡುವ ಪ್ರಯತ್ನಗಳನ್ನು ನಿವಾರಿಸಿ ಸಮಯ ಗಳಿಸಿದ್ದಲ್ಲಿ ಪ್ರದರ್ಶನ ಇನ್ನಷ್ಟು ಪರಿಣಾಮಕಾರಿಯಾಗುತ್ತಿತ್ತು ಎಂದೇ ಅನ್ನಿಸಿತು. ಆದರೆ ಆ ವೇಗದಲ್ಲೂ ತಡವರಿಕೆ ಇಲ್ಲದೆ ಯುಕ್ತ ಭಾವಗಳನ್ನು ಸಹಜ ಎನ್ನುವಷ್ಟು ಚೆನ್ನಾಗಿಯೇ ಉಸಿರಾಡಿಸಿದ ಎಲ್ಲ ಕಲಾವಿದರಿಗೂ ಹಾರ್ದಿಕ ಅಭಿನಂದನೆಗಳು. ಭಾಷಾ ಪ್ರಯೋಗದಲ್ಲಿ ಬಹುತೇಕ ಈ ವಲಯದ ಆಡುನುಡಿಯ ಹಿಡಿತವನ್ನು ಕಾಯ್ದುಕೊಂಡ ತಂಡದ ಸಾಧನೆ ಅಸಾಧಾರಣವಾದದ್ದು. ಪ್ರದರ್ಶನದ ಕೊನೆಯಲ್ಲಿ ಸಾರಾ ಅಬೂಬಕರ್ ಅವರಿಗೆ ನಾಟಕ ತಂಡ ವೇದಿಕೆಯಲ್ಲೇ ಗೌರವ ಸಹಿತ ಕೃತಜ್ಞತೆಯನ್ನು ಸಲ್ಲಿಸಿತು. ಈ ಕಾದಂಬರಿಯೊಡನೆ ಸ್ವಂತ ಸಮಾಜದಿಂದ ಬಂದ ಅನಾವಶ್ಯಕ ಆಂಶಿಕ ವಿರೋಧ ಮತ್ತು ಸಿನಿಮಾ ಹಾಗೂ ಮಲಯಾಳ ಅನುವಾದಗಳಲ್ಲಿ ಅನುಭವಕ್ಕೆ ಬಂದ ಕಹಿಗಳನ್ನು ಲೇಖಕಿ ಇನ್ನೂ ಪೂರ್ತಿ ಕಳಚಿಕೊಂಡಿಲ್ಲ. ಆದರೆ ಅವನ್ನು ಮೀರಿದ ಧನ್ಯತೆಯನ್ನು 2 ಮಾತಿನಲ್ಲಿ ಪ್ರಕಟಿಸಿದರು. ಕೊನೆಯಲ್ಲಿ ಒಂದು ಸಣ್ಣ ತಿದ್ದುಪಡಿಯನ್ನು ಒತ್ತುಕೊಟ್ಟು ಹೇಳಿದ್ದು ನನಗೆ ಚರ್ಚಾಸ್ಪದ ಎಂದೇ ಅನ್ನಿಸಿತು. ಸಾರಾ ಅಬೂಬಕರ್ ಪ್ರದರ್ಶನದ ಬಗ್ಗೆ ಹೇಳಿದ ಮಾತು, ಇಲ್ಲಿ ಕೊನೆಯಲ್ಲಿ ಕಥಾನಾಯಕಿ ಚಂದ್ರಗಿರಿ ನದಿಗೆ ಹಾರಿಕೊಳ್ಳುತ್ತಾಳೆ, ಅದಲ್ಲ, ಅವಳು ಮಸೀದಿಯ ಕೊಳಕ್ಕೆ ಹಾರಿಕೊಳ್ಳುವುದಾಗಬೇಕು ಎಂದರು. ಚಂದ್ರಗಿರಿಯ ತೀರ ಎನ್ನುವ ತಲೆಬರಹ ಮತ್ತು ಇದು ಓದುಗ ಅಥವಾ ಪ್ರೇಕ್ಷಕನಲ್ಲಿ ಮೂಡಿಸುವ ಸಾಂಸ್ಕೃತಿಕ ಹಾಗೂ ಪಾರಿಸರಿಕ ಭಾವ ಶುದ್ಧ ಮುಸ್ಲಿಂ ವಾತಾವರಣಕ್ಕೆ ಭಿನ್ನವಾದದ್ದು. ಕಾದಂಬರಿಯಲ್ಲೂ ನಾಟಕದಲ್ಲೂ ಇದಕ್ಕೆ ಎಷ್ಟೋ ಪುರಾವೆಗಳಿವೆ. ಈ ಭಿನ್ನತೆಯ ಪ್ರಭಾವ ಇಲ್ಲದ ಪರಿಸರ ಅರ್ಥಾತ್ ಇಸ್ಲಾಂ ಧರ್ಮದ ಮೂಲ ನಾಡಿನಲ್ಲಿ ಈ ಪ್ರತಿಭಟನೆ ಹೀಗೆ ರೂಪುಗೊಳ್ಳುತ್ತಲೇ ಇರಲಿಲ್ಲ. ಹಾಗೆ ನೋಡುವಾಗ ಅಂಬಿಗ, ಮೀನು ಮಾರುವ ಗೆಳತಿ, ಊರಿನ ಅನ್ಯ ಧರ್ಮೀಯ ಜನ ಮತ್ತು ಉತ್ಸವ ಮುಂತಾದ ಪ್ರಭಾವಗಳಿಗೆಲ್ಲ ಬಹುದೊಡ್ಡ ಪ್ರಾತಿನಿಧಿಕ ಮತ್ತು ಏಕೈಕ ಹೆಸರಾಗಿ ನಿಲ್ಲುತ್ತದೆ ಚಂದ್ರಗಿರಿ ನದಿ. ಕಥಾನಾಯಕಿಗೂ ಒಬ್ಬಳೇ ದಾಟಿ ಗೊತ್ತಿಲ್ಲದ ಸಂಕೇತವಾಗಿಯೇ ಕಾಡುವುದು ಚಂದ್ರಗಿರಿ ನದಿಯೇ. ಮತ್ತೆ ನನಗೆ ತಿಳಿದಂತೆ ಇಸ್ಲಾಂನಲ್ಲಿ ಮಸೀದಿ ಅಥವಾ ಅದರ ಕೊಳದ ಕುರಿತು ನಮ್ಮಲ್ಲಿ ರೂಢಿಸಿದ ಆರಾಧನೀಯ ಗುಣಗಳನ್ನು ಗುರುತಿಸುವುದಿಲ್ಲ. ಹಾಗಾಗಿ ಕಥಾನಾಯಕಿ ಚಂದ್ರಗಿರಿಗೆ ಧುಮುಕುವುದು ಹೆಚ್ಚು ಅರ್ಥಪೂರ್ಣವಾಗಿಯೇ ಇದೆ. ನಾಟಕ ನಿರ್ದೇಶಕನ ಮಾಧ್ಯಮ ಎನ್ನುವ ನೆಲೆಯಲ್ಲಂತೂ ನಿಂತ ನೀರನ್ನು, ಅಂದರೆ ಮಸೀದಿಯ ಕೊಳ ಅಥವಾ ಸಂಕುಚಿತಾರ್ಥದ ಧರ್ಮ ಧಿಕ್ಕರಿಸಿ ಜೀವನಕ್ಕೆ ಅಥವಾ ಬದಲಾವಣೆಗೆ ಪರ್ಯಾಯ ನಾಮವೇ ಆದ ನದಿಗೆ ಹರಿಕೊಳ್ಳುವುದು ವಿಸ್ತೃತ ಆಯಾಮವನ್ನು ಕೊಡುತ್ತದೆ.